ನಮಸ್ಕಾರ, ನಮ್ಮ ಆರೋಗ್ಯ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಇವತ್ತು ನಮ್ಮ ನಾಡಿ 90.4 FM ನಲ್ಲಿ COVID-19 ಅಥವಾ ಕೊರೋನಾ ಬಗ್ಗೆ ವಿಶೇಷ ಸಂದರ್ಶನವನ್ನ ಮಾಡ್ತಾ ಇದ್ವಿ. ಇವತ್ತು ನಮ್ಮ ಜೊತೆಗಿರುವ ಅತಿಥಿಗಳು ಯಾರು ಅಂತ ಹೇಳಿದ್ರೆ, ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯತಿಯ ಗುಡ್ಡಹಟ್ಟಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇರುವಂಥ ಮಂಜುಳಾ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಹತ್ರ COVID-19 ಸಿಚುವೇಶನ್ನಲ್ಲಿ ಅವರು ನಡೆಸ್ತಾ ಇರುವಂಥ, ಅವರು ಕೊರೋನಾ ವಾರಿಯರ್ ಆಗಿ ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ, ಈ ಎಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ.
ನಮಸ್ತೆ ಮಂಜುಳಾ ಅವರೇ. ಈ ಆಶಾ ಕಾರ್ಯಕರ್ತೆಯಾಗಿ ಕೊರೋನಾ ವಾರಿಯರ್ ಅಂತಲೇ ನೀವು ಗುರುತಿಸ್ಕೊಂಡಿದ್ದೀರಿ. ತುಂಬ ಪ್ರಮುಖ ಪಾತ್ರ ವಹಿಸ್ತೀರಿ ಈ ಜನರಲ್ಲಿ ಜಾಗೃತಿ ಮೂಡಿಸುವಂಥ ವಿಚಾರದಲ್ಲಿ. ಈ ಕಾರ್ಯ ಹೇಗೆ ನಡೀತಾ ಇದೆ ಅಂದರೆ, ಈ ಕೋವಿಡ್ ಸಿಚುವೇಶನಲ್ಲಿ ಸಾಕಷ್ಟು ಜನ ಹೆದರ್ಕೊಂಡಿದ್ದಾರೆ, ಭಯ ಇರೋದು ಸಹಜ ನಮ್ಮ ಸುತ್ತಮುತ್ತ. ಅವರಲ್ಲಿರೋವಂಥ ಭಯ ಹೋಗಬೇಕು ಮತ್ತು ಜಾಗೃತಿ ಮೂಡಬೇಕು. ಸೊ ಈ ಒಂದು ಕಾರ್ಯ ಅಂದರೆ ಯಾವ ರೀತಿ ನಡೀತಾ ಇದೆ ಅಂತ.
ನಮಸ್ಕಾರ ಸರ್, ನನ್ನ ಹೆಸರು ಮಂಜುಳಾ ಅಂತ. ಈಗ ಆಶಾ ಕಾರ್ಯಕರ್ತೆಯರನ್ನು ಕೊರೋನಾ ವಾರಿಯರ್ಸ್ ಅಂತಲೇ ಎಲ್ಲ ಮಾಧ್ಯಮಗಳಲ್ಲಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖ ಪಾತ್ರನೂ ನಿಜ. ಇದು ಒಂದು ದೊಡ್ಡ ಸವಾಲಾಗಿದೆ ನಮಗೆ. ಹಿಂದೆ ಹಲವಾರು ನಾವು ಸರ್ವೆಗಳನ್ನೆಲ್ಲ ಮಾಡ್ತಾ ಇದ್ವಿ. ಇದೊಂದು ವಿಶೇಷ ಮತ್ತು ಅನಿವಾರ್ಯ ಮತ್ತು ಅತಿ ಮುಖ್ಯ ಅಂತಲೂ ಅನಿಸುತ್ತೆ. ಈಗ ಪ್ರತಿದಿನ ನಾವು 60 ಮನೆಗಳಿಗೆ ಭೇಟಿ ಕೊಡಬೇಕಾಗುತ್ತೆ. ಆ ಪ್ರತಿ ಮನೆಗೆ ನಾವು ಹೋದಾಗ ಅವ್ರನ್ನ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ನಿಮಗೆ ಯಾರಿಗಾದರೂ ಕೆಮ್ಮು, ನೆಗಡಿ, ಜ್ವರ ಅಥವಾ ಉಸಿರಾಟದ ತೊಂದರೆ, ಈ ಲಕ್ಷಣಗಳು ಏನಾದರೂ ಇದೆಯಾ ಅಂತ ನಾವು ಕೇಳ್ತೀವಿ. ಮತ್ತು ಅವರು ಹೇಳ್ತಾರೆ ಇದ್ದರೆ ಇದೆ ಅಂತ ಹೇಳ್ತಾರೆ. ಆದರೆ ಈಗ ಏನು ಕೊರೋನಾ ಪ್ರಾರಂಭದ ದಿನಗಳಿಂದಲೂ ಸಹ ಒಬ್ಬರೂ ಹೇಳ್ತಾ ಇಲ್ಲ ಕೆಮ್ಮು, ನೆಗಡಿ. ಹಿಂದೆ ನಾವು ಸರ್ವೆಗಳು ಮಾಡಿದಾಗ ಕೆಮ್ಮಿಗೆ ಮಾತ್ರೆ ಕೊಡಿ, ನೆಗಡಿಗೆ ಮಾತ್ರೆ ಕೊಡಿ, ಜ್ವರಕ್ಕೆ ಮಾತ್ರೆ ಕೊಡಿ ಅಂತ ಹೇಳ್ತಾ ಇದ್ರು. ಈಗ ಯಾರು ಆ ಲಕ್ಷಣಗಳೇ ನಿಜ ಹೇಳ್ತಾ ಇದ್ದೀವಿ, ಯಾರಿಗೂ ಇಲ್ಲ ಆ ಥರ ಇದು ಅವ್ರು ಯಾರೂ ಹೇಳ್ತಾ ಇಲ್ಲ. ಆದ್ರೂ ನಾವು ಈ ಲಕ್ಷಣ ಕೋವಿಡ್ ಲಕ್ಷಣಗಳ ಮಾಹಿತಿಯನ್ನು ಕೊಡ್ತೀವಿ. ಆಮೇಲೆ ಆ ಮನೇಲಿ ಎಷ್ಟು ಜನ ಇದ್ದಾರೆ, ಹೊರಗಡೆಯಿಂದ ಯಾರಾದರೂ ಬಂದಿದ್ದಾರಾ, ಟ್ರಾವೆಲಿಂಗ್ ಹಿಸ್ಟ್ರಿ ತಗೊಳ್ತೀವಿ. ಈ ಏನು ಲಾಕ್ಡೌನ್ ಆದಾಗಿನಿಂದ ಯಾರಾದರೂ ಹೊರಗಡೆಯಿಂದ ಯಾರಾದರೂ ಬಂದಿದ್ದರೆ ಅವರು ಯಾವಾಗ ಬಂದರು, ಎಲ್ಲಿಂದ ಬಂದರು, ಅವರ ಮೂಲ ಅಂದರೆ ಹಳ್ಳಿಯಿಂದ, ತಾಲೂಕು, ಜಿಲ್ಲೆ, ಅದರ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತೀವಿ. ಈಗ ಒಂದು ತಿಂಗಳಿಂದ ಯಾರೂ ಬಂದಿಲ್ಲ. ಈಗ ಲಾಕ್ಡೌನ್ ಸಡಿಲಾದ ಹಿನ್ನೆಲೆಯಲ್ಲಿ ಹಲವಾರು ಜನ ಈಗ ಬಂದಿದ್ದಾರೆ, ಹಲವಾರು ಜನ ಈಗ ಬಂದು ಅವ್ರಿಗೆ ನಾವು ಮೋಟಿವೇಶನ್ ಮಾಡ್ತಾ ಇದ್ದೀವಿ. ಮತ್ತು ಇದು ನಾವು ಏನು ಹಳ್ಳಿ ಜನಕ್ಕೆ ಮಾಹಿತಿ ಕೊಟ್ಟಾಗ ಅವ್ರಿಗೆ ಹೆಚ್ಚಿನ ಮಾಹಿತಿ ಗೊತ್ತಾಗಿದೆ. ಯಾಕೆಂದರೆ ಎಲ್ಲ ಚಾನಲ್ಸಲ್ಲೂ, ಟಿ ವಿ ಚಾನಲ್ಸಲ್ಲಿ ಅದೇ ಮಾಹಿತಿ ಕೊಡ್ತಾ ಇರ್ತಾರೆ. ಹಂಗಾಗಿ ನಮಗೆ ಮಾಹಿತಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾವು ಹೇಳಿದಾಗ ಅವ್ರಿಗೇನಾದರೂ ಸಮಸ್ಯೆ ಇದ್ದರೆ ಹೇಳ್ತಾರೆ, ಇಲ್ಲಾಂದರೆ ಬೇರೆ ಕಡೆಯಿಂದ ಏನಾದರೂ ಬಂದಿದ್ದರೆ ಅದು ಮಾಹಿತಿ ನಮಗೆ ಕೊಡ್ತಾರೆ ಸರ್.
ಈ ಮಾಹಿತಿ ನಿರಾಕರಣೆ ಅಥವಾ ಸಹಕಾರ ಸಿಗದೇ ಇರುವಂಥದ್ದು, ಈ ಥರದ ಸಿಚುವೇಶನ್ಗಳು ಕೂಡ ಕೆಲವು ಕಡೆ ನಾವು ನೋಡಿದ್ದೀವಿ. ಕೆಲವೊಂದು ವಿಚಾರಗಳನ್ನ ಈಗ ಎಲ್ಲ ಟ್ರಾವೆಲ್ ಹಿಸ್ಟ್ರಿ ಇದ್ರೂ ಕೂಡ ಅದನ್ನು ಹೇಳದೇ ಇರುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಸೊ ಇಂಥ ಸಿಚುವೇಶನ್ಸ್ ಎಲ್ಲಾದರೂ ಆಗಿತ್ತಾ?
ಖಂಡಿತ ಸರ್, ನಾನು ಕೆಲಸ ಮಾಡೋ ಏರಿಯಾದಲ್ಲಿ ಈ ಥರ ಯಾವುದೇ ನಿರಾಕರಣೆ ಆಗಿಲ್ಲ, ಯಾವುದೇ ನಿರಾಕರಣೆ ಆಗಿಲ್ಲ. ಕೆಲವೊಂದು ಸ್ಥಳಗಳಲ್ಲಿ ಆಶಾ ಇಲ್ಲ, ಆಶಾ ಇಲ್ಲದೇ ಇರೋವಂಥ ಏರಿಯಾಗಳಲ್ಲಿ ನಾವು ಹೋಗಿ ಸರ್ವೆ ಮಾಡುವಂಥ ಪರಿಸ್ಥಿತಿ ನಮಗೆ ಬಂತು. ಆ ಒಂದು ಸಿಚುವೇಷನ್ ನಾವು ಹೋದಾಗಲ್ಲಿ ನಾವಲ್ಲಿ ಕೇಳಿದ್ವಿ ಏನಂತ ಹೇಳಿದ್ರೆ, ಅವ್ರ ಮನೇಲಿ ಎಷ್ಟು ಜನ ಇದ್ದೀರಾ, ಆಮೇಲೆ ಈ ಸರ್ವೆ ಮಾಡಬೇಕಾದ್ರೆ ಏನೆಲ್ಲ ತಗೊಳ್ತೀವಿ ಅಂತ ಹೇಳಿದ್ರೆ, ಟೋಟಲ್ ಎಷ್ಟು ಜನ ಇದ್ದೀರಾ, 60 ಮೇಲ್ಪಟ್ಟವ್ರು ಇದ್ದೀರಾ, ಯಾಕೆಂದರೆ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಅವ್ರಿಗೆ ಅಟ್ಯಾಕ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಮತ್ತು 5 ಒಳಗಿನ ಮಕ್ಕಳ ಮಾಹಿತಿ ತಗೊಳ್ತೀವಿ. ಆಮೇಲೆ BP, ಶುಗರು, ಉಸಿರಾಟದ ತೊಂದರೆ ಫಸ್ಟೇ ಯಾರಿಗಾದ್ರೂ ಇದೆಯಾ ಅನ್ನೋದನ್ನು ನಾವು ಕೇಳ್ತೀವಿ, ಅದನ್ನು ರೆಕಾರ್ಡ್ ಮಾಡ್ಕೊಳ್ತೀವಿ. ಆ ಥರ ತೊಂದರೆಗಳು ಕೇಳಿದಾಗ ಪ್ರತಿಯೊಬ್ಬರದ್ದು ಮನೆಯದು ನಾವು ಫೋನ್ ನಂಬರ್ ತಗೊಳ್ತೀವಿ. ಕೆಲವರು ಫೋನ್ ನಂಬರ್ ಏನಕ್ಕೆ, ನಾವು ಅದೆಲ್ಲ ಕೊಡೋಕ್ಕಾಗಲ್ಲ, ಏನಕ್ಕೆ ನೀವು, ನಮಗೇನು ಕೋವಿಡ್ ಇಲ್ಲ, ನೀವೇನಕ್ಕೆ ಬಂದಿದ್ದೀರಾ, ಆ ಥರ ನಿರಾಕರಣೆಗಳು ನಮಗೆ ಬಂದಿದೆ. ಕೆಲವೊಂದು ನಾವು ಬ್ಯಾಂಕ್ ಅಕೌಂಟಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀವಿ, ಅದು ಬೇರೆ ಬೇರೆ ಇದಕ್ಕೆಲ್ಲ ನಾವು ಫೋನ್ ನಾವು ಏನಕ್ಕೆ ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ಏಜ್ ಕೇಳಿದ್ರೆ ಏಜ್ ಅವಶ್ಯಕತೆ ಇಲ್ಲ, ನಾವು ಹೇಳೋ ಅಂಥ ಅವಶ್ಯಕತೆ ಇಲ್ಲ, ಆ ಥರ ಕೆಲವೊಂದು ನಿರಾಕರಣೆಗಳು ಬಂದಿದೆ.
ಓಕೆ, ಸೊ 90% ಜನ ಇದಕ್ಕೆ ಬೇಕಾದಂಥ ಮಾಹಿತಿಗಳನ್ನ ಕೊಡ್ತಾರೆ ಸಾಧಾರಣವಾಗಿ.
ಕೆಲವೊಂದು ಕಡೆ ಆಶಾ ವರ್ಕರ್ಸ್ ಹೋದಾಗ ನಾವೆಲ್ಲರೂ ಸೇರಿ 19 ಜನ ಒಂದೇ ಕಡೆ ಕೂತ್ಕೊಳ್ತೀವಿ, ಎಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡುವಾಗ ಕೆಲವೊಂದು ಆಶಾ ವರ್ಕರ್ಸ್ ಹೋದಾಗ ಪೈಸಾ ನಹಿ ಅಂತ ಹೇಳೋ ಅಂಥದ್ದು ಆಗುತ್ತೆ. ಅಂದರೆ ಅವ್ರಿಗೆ ಗೊತ್ತು ಗೊತ್ತಿಲ್ಲ ಅಂತ ಗೊತ್ತಿಲ್ಲ ನಮಗೆ, ಅಂದರೆ ಕಾಸಿಲ್ಲ ಮುಂದಕ್ಕೆ ಹೋಗಿ ಅನ್ನೋ ಥರನೂ ಅನುಭವಗಳು ನಮ್ಮ ಸ್ನೇಹಿತರಿಗಾಗಿದೆ. ಕೆಲವೊಂದು ಈಗ ನಾವು ಮಾಧ್ಯಮಗಳಲ್ಲೆಲ್ಲ ನೋಡೋ ರೀತಿಯಲ್ಲಿ ಹಲವಾರು ಜನ ತುಂಬ ನೋವು ಕೊಟ್ಟಿದ್ದಾರೆ ಆಶಾ ಕಾರ್ಯಕರ್ತೆಯರಿಗೆ. ನಿಜವಾಗ್ಲೂ ಅವರು ಕುಟುಂಬವನ್ನು ಬಿಟ್ಟು ಇಷ್ಟೆಲ್ಲ ಸಮಸ್ಯೆಗಳಿದ್ದು ಕೆಲಸ ಮಾಡ್ತಾ ಇರೋದು, ದಯವಿಟ್ಟು ಎಲ್ಲರೂ ಈ ಆಶಾ ಕಾರ್ಯಕರ್ತೆಯರಿಗೆ ಬೆಂಬಲವನ್ನು ಕೊಡಬೇಕು, ಅವ್ರು ಕೇಳಿದಂಥ ಮಾಹಿತಿಯನ್ನು ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ ಎಲ್ಲರಲ್ಲೂ.
ಈ ಸಾಮಾಜಿಕ ಅಂತರ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕೋವಿಡ್ ಸಿಚುವೇಷನಲ್ಲಿ. ಸೊ ಇದರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಅಥವಾ ಕೋವಿಡ್ ಸಿಚುವೇಷನ್ನ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ನೀವು ಪ್ರತಿ ಮನೆಗೆ ಹೋದಾಗ ಏನೇನು ಹೇಳ್ತೀರಾ ಸಾಧಾರಣವಾಗಿ?
ಈಗ ನಾವು ಪ್ರಥಮ ಬಾರಿಗೆ ಮನೆ ಭೇಟಿ ಕೊಟ್ಟಾಗ ಕೋವಿಡ್ ಲಕ್ಷಣಗಳು ಏನಿದೆ ಅಂತ ಹೇಳ್ತೀವಿ. ಕೆಮ್ಮು, ನೆಗಡಿ, ಜ್ವರ, ಉಸಿರಾಟದ ತೊಂದರೆ ಯಾರಿಗಾದರೂ ಇದೆಯಾ, 60 ವರ್ಷ ಮೇಲ್ಪಟ್ಟವರಿದ್ದಾರಾ, ಮತ್ತು ಮಕ್ಳು ಯಾರಿಗಾದರೂ ಇದೆಯಾ ಅಂತ ಹೇಳ್ತೀವಿ. ಇದಾದಮೇಲೆ ನಾವು ಏನು ಹೇಳ್ತೀವಿ, ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹೇಳ್ತೀವಿ. ಏನಂದರೆ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀವಿ ಎಲ್ಲೇ ಹೋದ್ರೂ. ಮತ್ತು ಮಾಸ್ಕ್ ಕಂಪಲ್ಸರಿ ಹಾಕಲೇಬೇಕು ಅಂತ ಹೇಳ್ತೀವಿ. ಆಮೇಲೆ ಕೈ ತೊಳೆಯುವ ವಿಧಾನಗಳು, ಕೈ ತೊಳೆಯೋದು ಅದು ವಿಧಾನಗಳು ನಾವು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ, ಅಂಗನವಾಡಿಗಳಲ್ಲಿ ತಾಯಂದಿರ ಸಭೆ ಮಾಡ್ತೀವಿ. ಪ್ರತಿ ತಿಂಗಳು 2 ಸಭೆಗಳನ್ನು ಮಾಡ್ತೀವಿ, ಮಾ ಕಾರ್ಯಕ್ರಮ ಮತ್ತು VHND VHSNC ಅಂತ. ಈ ಎಲ್ಲ ಸಭೆಗಳಲ್ಲಿ ನಾವು ಕಂಟಿನ್ಯೂಸ್ ಆಗಿ ಕೈ ತೊಳೆಯುವ 6 ವಿಧಾನಗಳನ್ನು ಡೆಮೋ ಮಾಡಿ ತೋರಿಸ್ತಾನೇ ಇರ್ತೀವಿ. ಈ ಇದರಲ್ಲಿ ನಾನೇನು ಮಾಡ್ತೀನಿ ಅಂತೇಳಿದ್ರೆ, ಒಂದು ಸ್ಟ್ರೀಟ್ ಇರುತ್ತೆ, ಸೊ ಎಲ್ಲರನ್ನು ಕರೆದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋ ರೀತಿಯಲ್ಲಿ ನಿಲ್ಲಿಸ್ಬಿಟ್ಟು ಮಾಸ್ಕ್ ಹಾಕಿ ನಾವು ಕೈ ತೊಳೆಯೋ ವಿಧಾನವನ್ನು ಅವ್ರಿಗೆ ಡೆಮೋ ತೋರಿಸ್ತೀವಿ. ಇದರಿಂದ 90% ರೋಗ ರುಜಿನಗಳನ್ನು ತಡೆಗಟ್ಟಬಹುದು ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ.
ಈ ನೀವು ಮನೆ ಮನೆ ಒಂದು 60 ಮನೆ ಹೋಗಬೇಕಾಗತ್ತೆ ಅಂತ ಹೇಳಿದ್ರಿ, ನೀವು ಹೋಗೋ ಟೈಮ್ನಲ್ಲಿ ನಿಮ್ಮ ಸುರಕ್ಷತೆಗೆ ಏನೇನಿರುತ್ತೆ?
ನಮಗೆ ನಮ್ಮ ಡಾಕ್ಟ್ರು ತುಂಬ ಮಾಹಿತಿ ಕೊಟ್ಟಿದ್ದಾರೆ ಸರ್, ನಮ್ಮ ಡಾಕ್ಟರ್ ವಿನಯ್ ಕುಮಾರ್ ಅಂತ. ಸೊ ತುಂಬ ಟ್ಯಾಲೆಂಟೆಡ್ ಅವರು. ಅವರು ನಮಗೆ ಜನವರಿ ಮಾಸಿಕ ಸಭೆಯಲ್ಲಿ ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಆದರೆ ಆ ಸಮಯದಲ್ಲಿ ಇದು ಏನು ಅಷ್ಟು ಗೊತ್ತಾಗಿಲ್ಲ, ಇದರ ಏನು ಅಪಾಯ ಏನಾಗಬಹುದು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗಿಲ್ಲ. ಅದು ಮಾರ್ಚ್ ಅಷ್ಟರಲ್ಲಿ ಗೊತ್ತಾಯಿತು ಎಷ್ಟೆಲ್ಲ ಸಮಸ್ಯೆಗಳನ್ನು, ಇಷ್ಟೊಂದು ಮಾರಣಾಂತಿಕ ಕಾಯಿಲೆ ಇದು ಅನ್ನೋದ್ರ ಬಗ್ಗೆ ನಮಗೆ ಮನವರಿಕೆ ಆಯಿತು. ಇದು ತುಂಬ ತೊಂದರೆ ಅಂತ, ಇದು ಮಾರಣಾಂತಿಕ ಕಾಯಿಲೆ ಅಂತ ಗೊತ್ತಾಯಿತು. ನಮ್ಮ ಡಾಕ್ಟ್ರ್ ಹೇಳ್ತಾಯಿದ್ರು ನಮ್ಮ ಸುರಕ್ಷತೆಗೆ ಪಂಚಾಯತಿಯವರು ತುಂಬ ಒಂದು ಸೌಲಭ್ಯಗಳನ್ನು ನಮಗೆ ಒದಗಿಸಿದ್ದಾರೆ. PDO ಸರ್ರು, ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ PDO ಸರ್ರು, ಅಧ್ಯಕ್ಷರು ವಿಜಯಕುಮಾರಿಯವರು, ಇವರೆಲ್ಲರೂ ಸಹ ನಮಗೆ ಡಾಕ್ಟ್ರು ಎಲ್ಲರೂ ಒಂದು ಸಭೆಯನ್ನು ಕರೆದು ನಾವು ಹೇಗಿರಬೇಕು ಅನ್ನೋದ್ರ ಬಗ್ಗೆ, ಮತ್ತು ಎಲ್ರಿಗೂ ಸ್ಯಾನಿಟೈಸರ್ ವಿತರಣೆ ಮಾಡಿದ್ರು, ಮತ್ತು ಎಲ್ಲರಿಗೂ ಮಾಸ್ಕ್ ಕಂಪಲ್ಸರಿ, ಎಲ್ಲರಿಗೂ ಎಷ್ಟು ಮಾಸ್ಕ್ ಅವಶ್ಯಕತೆ ಇದೆ, ಸ್ಯಾನಿಟೈಸರ್ ಅವಶ್ಯಕತೆ ಇದೆ ಎಲ್ಲ ಕೊಟ್ಟರು. ಮತ್ತು ನಾವು ಯಾವ ರೀತಿ ಅಲ್ಲಿ ಮನೆಗೆ ಹೋದಾಗ ಯಾರು ಮನೆ ಒಳಗಡೆ ಯಾರಿಗೂ ನೀವು ಒಳಗಡೆ ಹೋಗಬೇಡಿ, ಮತ್ತು ವಾಚ್ ಹಾಕಬೇಡಿ, ಬ್ಯಾಗ್ ಕ್ಯಾರಿ ಮಾಡಬೇಡಿ, ಪ್ಲಾಸ್ಟಿಕ್ ಮೇಲೆ ಒಂದು ರೋಗಾಣು ಇದ್ದರೆ 72 ಅವರ್ಸ್ ಇರುತ್ತೆ, ಮತ್ತು ಯಾರನ್ನು ಮುಟ್ಟೋದು, ಎಷ್ಟು ಸೋಷಿಯಲ್ ಡಿಸ್ಟೆನ್ಸ್ ಮಾಡಬೇಕು, ಇದರ ದುಷ್ಪರಿಣಾಮಗಳೇನು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಡಾಕ್ಟರ್ ವಿನಯ್ ಕುಮಾರ್ ಸರ್ ನಮಗೆಲ್ರಿಗೂ ಕೊಟ್ಟಿರೋದ್ರಿಂದ ಅದು ತುಂಬ ಉಪಯೋಗ ಆಯಿತು. ಅವ್ರು ಏನು ಗೈಡ್ಲೈನ್ಸ್ ನಮಗೆ ಕೊಟ್ಟಿದ್ದಾರೋ ಅದನ್ನೆಲ್ಲ ನಾವು ಫಾಲೋ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ನಮಗೇನಾದರೂ ನಾವು ಫೀಲ್ಡಲ್ಲಿ ಪ್ರಾಬ್ಲಮ್ ಬಂದಿದೆ ಅಂದ ತಕ್ಷಣ ನಾವು ಸಿಸ್ಟ್ರಿಗೆ, ಫೆಸಿಲಿಟೇಟರ್ ಸುಮಿತ್ರ ಅವರಿದ್ದಾರೆ ಅವರಿಗೆ, ಮತ್ತು ಸಿಸ್ಟರ್ ಶಾಹಿನ್ ತಾಜ್ ಅಂತ ಅವ್ರಿಗೆ, ಡಾಕ್ಟ್ರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ. ಅವರು ನಾವು ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ಅವರು ನಮಗೆ ಈ ರೀತಿ ಮಾಡಿ ಈ ರೀತಿ ಮಾಡಿ, ಅವ್ರಿಗೆ ಏನು ಗೊತ್ತಿರುತ್ತೋ ನಮಗೆ ಈ ರೀತಿ ಗೈಡ್ಲೈನ್ ಮಾಡ್ತಾ ಇರ್ತಾರೆ. ಸೊ ನಾವು ಫೀಲ್ಡಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ಸರ್.
ಈ ಮಾಹಿತಿ ನಿರಾಕರಣೆ ಜೊತೆಗೆ ಕೆಲವು ಸರಿ ಕೆಲವು ಕಡೆ ಅಂದರೆ ನಾವು ಬಹಳ ಅಪರೂಪಕ್ಕೆ ನೋಡಿದ್ದೀವಿ ಆಶಾ ಕಾರ್ಯಕರ್ತರ ಮೇಲೆ ಒಂದಷ್ಟು ಅಟ್ಯಾಕ್ ಕೂಡ ಒಂದಷ್ಟು ಕಡೆ ಆಯಿತು. ಸೊ ಈಗ ನೀವು ಹೋಗಬೇಕಾದ್ರೆ ಒಬ್ಬೊಬ್ಬರೇ ಹೋಗ್ತೀರಾ ಅಥವಾ ಟೀಮಾಗಿ ಹೋಗ್ತೀರಾ, ಯಾವ ಥರ ಹೋಗ್ತೀರಾ ಸಾಧಾರಣವಾಗಿ?
ಪ್ರಥಮ ಬಾರಿಗೆ ಆಶಾ ಕಾರ್ಯಕರ್ತೆಯರು ಒಬ್ಬೊಬ್ಬರೇ ಹೋಗ್ತಾ ಇದ್ದಿದ್ದು. ಆಮೇಲೆ ಈ ರೀತಿ ಹಲ್ಲೆಗಳಿಗೆ ಒಳಗಾದಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ತು, ಅಂಗನವಾಡಿ ಕಾರ್ಯಕರ್ತೆಯನ್ನ ಜೊತೆಗೂಡಿ ಹೋಗಿ ಅಂತ ಹೇಳಿದ್ರು. ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಇಬ್ಬರೂ ಸರ್ವೆ ಮಾಡುವಂಥ ಸಂದರ್ಭಗಳಲ್ಲಿ, ಆಮೇಲೆ ಇನ್ನೂ ಕೆಲವೊಂದು ಗಲಾಟೆಗಳು ಆದಂಥ ಸಂದರ್ಭದಲ್ಲಿ ಅವರು ಯೋಚನೆ ಮಾಡಿದ್ದು, ಸರ್ಕಾರಿ ಶಿಕ್ಷಕರನ್ನು, ಸರ್ಕಾರಿ ಶಾಲಾ ಶಿಕ್ಷಕರನ್ನು ನಮ್ಮ ಜೊತೆಗಾಕಿ ಮೂರು ಜನ ಒಟ್ಟೊಟ್ಟಿಗೆ ಸರ್ವೆ ಮಾಡಿ ಅಂತ ಹೇಳಿದ್ರು. ಹಂಗಾಗಿ ನಾವು ಈಗ ಮೂರು ಜನ ಸರ್ವೆ ಮಾಡ್ತಾಯಿದ್ವಿ. ಏಪ್ರಿಲ್ 30ಕ್ಕೆ ಅದು ಲಾಸ್ಟ್ ಆಯಿತು. ಈಗ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ನಾವು ಮಾಡ್ತಾಯಿದ್ದೀವಿ ಸರ್.
ಓಕೆ. ಈ ಸಮುದಾಯದ ಜನಕ್ಕೆ ಅಂದರೆ ನಿಮ್ಮ ಸುತ್ತಮುತ್ತ ಇರುವಂಥ ಜನ, ಈ ಆನೇಕಲ್ ಭಾಗ ಇರಬಹುದು, ಆನೇಕಲ್ ಭಾಗದಲ್ಲಿ ಸಾಕಷ್ಟು ಜನ ಆಶಾ ಕಾರ್ಯಕರ್ತರು ಇದ್ದಾರೆ. ಸೊ ಎಲ್ಲರ ಪರವಾಗಿ ಸಮುದಾಯದ ಜನಕ್ಕೆ ಏನು ಹೇಳೋದಕ್ಕೆ ಬಯಸ್ತೀವಿ ಅಂತ, ಆಶಾ ಕಾರ್ಯಕರ್ತರಿಂದ ಎಲ್ಲ ಸಮುದಾಯದ ಪ್ರತಿಯೊಬ್ಬರಿಗೂ ಕೂಡ, ಯಾಕಂದರೆ ಪ್ರತಿ ಮನೆಯನ್ನು ರೀಚ್ ಆಗ್ತೀರಿ ನೀವು. ಸೊ ಪ್ರತಿ ಮನೆಯನ್ನು ರೀಚ್ ಆಗುವ ಎಲ್ಲರಿಗೂ ಆಶಾ ಕಾರ್ಯಕರ್ತರ ಪರವಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ, ಏನು ಮೆಸೇಜ್ ಕೊಡೋದಕ್ಕೆ ಬಯಸ್ತೀರಿ?
ಈಗ ಇದು ಒಂದು ಮಾರಣಾಂತಿಕ ಕಾಯಿಲೆ ಆಗಿರೋದ್ರಿಂದ ಈ ಕಾಯಿಲೆ ಬಗ್ಗೆ ಪ್ರತಿ ಮನೆ ಮನೆಗೆ ಭೇಟಿ ನೀಡುವಂಥದ್ದು ಆಶಾ ಕಾರ್ಯಕರ್ತೆಯರು. ಈ ಆಶಾ ಕಾರ್ಯಕರ್ತೆಯರು ಮನೆ ಭೇಟಿ ಮಾಡಿದಾಗ ಅವ್ರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಯಾಕೆ ಅಂತೇಳಿದ್ರೆ ಅವ್ರು ಏನಾದರೂ ಮುಚ್ಚಿಟ್ರೆ ಆ ಇಡೀ ಕುಟುಂಬಕ್ಕೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ, ಏನಾದರೂ ಸಮಸ್ಯೆ ಆದರೆ. ಅದಕ್ಕೋಸ್ಕರ ಏನೇ ಸಮಸ್ಯೆ ಇದ್ದರೂ ಡಾಕ್ಟ್ರ್ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿ ಆಶಾ ಕಾರ್ಯಕರ್ತೆಯರು ಮನೆಗೆ ಬಂದಾಗ ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡೋಂಥವ್ರು ಅವರು, ಅಲ್ಲಿಂದನೇ ಮೇಲಕ್ಕೆ ಎಲ್ಲ ಸಮಸ್ಯೆಗಳು ಏನಾದರೂ ಇದ್ದರೆ ಹೋಗುವಂಥದ್ದು. ದಯವಿಟ್ಟು ಎಲ್ರಿಗೂ ನಾನು ಹೇಳೋದೇನಂತ ಹೇಳಿದ್ರೆ, ಪ್ರತಿಯೊಬ್ಬರು ಆಶಾ ಕಾರ್ಯಕರ್ತೆಯರು ಮನೆಗೆ ಬಂದಾಗ ಏನು ಸಮಸ್ಯೆ ಇದೆ ನೇರವಾಗಿ ಹೇಳಿ, ಹೇಳೋದ್ರಿಂದ ಸಮಸ್ಯೆ ಬಗೆಹರಿಯುತ್ತೆ. ಮತ್ತು ಪ್ರತಿಯೊಬ್ಬರು ಆಶಾ ಕಾರ್ಯಕರ್ತೆಯರಿಗೆ ಗೌರವವನ್ನು ಕೊಡ್ರಿ. ಅವ್ರನ್ನ ಅವ್ರು ಯಾವುದೇ ಪ್ರತಿಫಲ ಅಪೇಕ್ಷಿಸದೆ ಅವರು ಸೇವೆಯನ್ನು ಕೊಡ್ತಾ ಇದ್ದಾರೆ ಮನೆಗೆ. ಮನೆ ಹಳ್ಳಿ ಜನರಿಂದ ಏನು ಅವರು ಅಪೇಕ್ಷೆ ಪಡೋದಿಲ್ಲ. ಮನೆಗೆ ಬರೋದು ಅವರ ಆರೋಗ್ಯವಾದ ಗುಣಮಟ್ಟವನ್ನು ಸುಧಾರಿಸೋದಕ್ಕೋಸ್ಕರ ಸೇವೆ ಕೊಡಲಿಕ್ಕೆ ಬಂದಿರ್ತಾರೆ. ಹಾಗಾಗಿ ದಯವಿಟ್ಟು ನಾವು ಯಾರೇ ಆಶಾ ಕಾರ್ಯಕರ್ತೆಯರು ಮನೆಗೆ ಬಂದಾಗ ನಿಮ್ದು ಏನೇ ಸಮಸ್ಯೆ ಇದ್ದರೂ ಹೇಳಿ ಅಂತ ಹೇಳ್ತೀನಿ. ಗೌರವ ಕೊಡಿ, ಮತ್ತು ಅವರ ಸಮಸ್ಯೆನ ಹೇಳ್ಕೊಂಡಾಗ ಆ ಸಮಸ್ಯೆಗೆ ಒಂದು ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ.
ಈ ಕೋವಿಡ್ ಸಿಚುವೇಷನ್ನಲ್ಲಿ ನೀವೀಗ ಹೋಗೋದಕ್ಕೂ ಬೇರೆ ಟೈಮ್ನಲ್ಲಿ ಸರ್ವೆ ಮಾಡೋದಕ್ಕೂ ಏನು ವ್ಯತ್ಯಾಸ ಕಂಡು ಬಂತು ಈಗ? ಅಂದರೆ ನೀವು ಬರೀ ಇದನ್ನು ಮಾತ್ರ ಹೇಳಬೇಕಾಗತ್ತಾ ಅಥವಾ ಬೇರೆ ವಿಷಯಗಳನ್ನು ಕೂಡ ಒಟ್ಟಿಗೆ ಡೀಲ್ ಮಾಡಬೇಕಾಗತ್ತಾ ಅಂತ?
ತುಂಬ ವ್ಯತ್ಯಾಸ ಇದೆ ಸರ್. ನಾವು 10 ವರ್ಷಗಳ ಕಾಲ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಹಿಂದೆ ಮಾಡೋದಕ್ಕೂ ಈಗ ಮಾಡೋದಕ್ಕೂ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಯಾಕೆ ಇದೊಂದು ಸವಾಲಾಗಿ ಕೂಡ ಇದೆ. ಹಿಂದೆ ಕೆಲಸ ಮಾಡಿದಾಗ ನಾವು ಪ್ರತಿ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಅವರ ದೊಡ್ಡವರು ಇರ್ಬೋದು, ಚಿಕ್ಕವ್ರು ಇರ್ಬೋದು, ಗರ್ಭಿಣಿ ಬಾಣಂತಿಯರು ಮಕ್ಕಳನ್ನ ಮುಟ್ಟಿ ಅವ್ರಿಗೆ ತೂಕ ಮಾಡುವಂಥದ್ದು ಇರ್ಬೋದು, ಹಲವಾರು ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ. ಇದು ಮನೆ ಒಳಗಡೆ ಹೋಗಿ ಕೂತ್ಕೊಂಡು ಮನೆಯವ್ರ ಥರನೇ ನಾವು ಸೇವೆ ಕೊಡ್ತಾ ಇದ್ವಿ. ಅವರಲ್ಲಿ ನಮ್ಮಲ್ಲಿ ಅಂತರ ಇಲ್ಲ, ಇದು ಸಾಮಾಜಿಕ ಅಂತರ ಕಾಪಾಡೋ ಥರ ನಾವು ಈಗ ಅವಾಗ ಒಂದು ರೀತಿಯಲ್ಲಿ ಒಂದು ತೃಪ್ತಿ ಅಂದರೆ ಮನೆ ಕೂತ್ಕೊಂಡ್ವಿ, ತುಂಬ ಹತ್ತಿರದಿಂದ ನಾವು ಸೇವೆಯನ್ನು ಕೊಡ್ತಾ ಇದ್ವಿ. ಒಂದು ಮನೆಗೆ ಹೋದರೆ ತುಂಬ ಹೊತ್ತು ಕೂತ್ಕೊಂಡು ಎಲ್ಲ ಕಷ್ಟ ಸುಖ ಮಾತಾಡಿಕೊಂಡು ಅವ್ರ ಬಗ್ಗೆ ಏನು ಸಮಸ್ಯೆ ಇದ್ದರೂ ನಿಧಾನವಾಗಿ ಕೂತ್ಕೊಂಡು ಮಾತಾಡಿ ಸಲಹೆ ಸೂಚನೆಗಳನ್ನು ಕೊಡೋದು ಏನಾದರೂ ಮಾಡ್ತಾ ಇದ್ವಿ. ಈಗ ಯಾರ ಮನೆಗೂ ನಾವು ಹೋಗ್ತಾ ಇಲ್ಲ. ಯಾಕೆ ಅಂತೇಳಿದ್ರೆ ನಾವು ಎಷ್ಟೊಂದು ಕಡೆ ಓಡಾಡಿರ್ತೀವಿ, ನಾವು ಅವ್ರ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ, ಒಂದು ಗ್ಲಾಸ್ ನೀರು ಕುಡಿಯೋಕ್ಕೂ ಆಗ್ತಾ ಇಲ್ಲ. ಫಸ್ಟೆಲ್ಲ ನಾವು ನಿಜವಾಗ್ಲೂ ನಮ್ಮನ್ನು ಅವ್ರ ಮನೆಯವ್ರ ಥರನೇ ನೋಡ್ತಾ ಇದ್ರು. ಆ ರೀತಿ ಅಷ್ಟು ಒಂದು ನಮ್ಮ ಅವ್ರ ಸಂಬಂಧ ಅಷ್ಟು ಚೆನ್ನಾಗಿತ್ತು. ಇವಾಗ ಏನಾಗಿದೆ ಅಂದರೆ ನಾವು ಮನೆ ಒಳಗಡೆನೇ ಹೋಗೋಕ್ಕಾಗ್ತಾ ಇಲ್ಲ. ಈ ಬಿಸಿಲಲ್ಲಂತೂ ತುಂಬ ತಲೆನೋವು ಬರುತ್ತೆ. ಬಿಸಿಲಲ್ಲಿ ಓಡಾಡ್ತಾ ಇರ್ತೀವಿ, ಒಳಗಡೆ ಹೋದರೆ ಅವ್ರಿಗೇನು ಅನಿಸುತ್ತೋ? ನಾವು ತುಂಬ ಕಡೆ ಓಡಾಡ್ತಾ ಇರ್ತೀವಿ, ಅವ್ರ ಮನೆ ಒಳಗಡೆ ನಾವು ಭೇಟಿ ಕೊಟ್ಟಾಗ ಅವ್ರ ಮನಸ್ಸಿಗೆ ಏನು ಬರುತ್ತೋ? ಯಾರ ಮನೆಗೂ ಒಳಗಡೆ ಹೋಗ್ತಾ ಇಲ್ಲ, ನಾವು ದೂರನೇ ನಿಂತ್ಕೊಂಡು ಒಂದೊಂದು ಸಾರಿ ಬೆಳಗ್ಗೆ 9 ಗಂಟೆಗೆ ಹೋದರೆ ಸಂಜೆ 4 ಗಂಟೆ ತನಕ ಇರ್ತೀವಿ, ಓಡಾಡ್ತಾನೆ ಇರ್ತೀವಿ. ಒಬ್ಬರ ಮನೇಲಿ ಒಂದು ಲೋಟ ನೀರು ಕುಡಿಯೋಕ್ಕೂ ಆಗಲ್ಲ, ಆ ಒಂದು ಪರಿಸ್ಥಿತಿನ ಎದುರಿಸ್ತಾ ಇದ್ದೀವಿ. ತುಂಬ ಊಟ ಇಲ್ದಿರಾ, ನೀರು ಇಲ್ದಿರಾ, ಅಷ್ಟು ಕಷ್ಟಪಡ್ತಾ ಇದ್ದೀವಿ ಸರ್. ತುಂಬಾ ಕಷ್ಟಪಟ್ಟು ಈ ಸರ್ವೆ ಮಾಡ್ತಾ ಇದ್ದೀವಿ, ಹೇಳೋಕ್ಕಾಗಲ್ಲ ಇದು. ಅಷ್ಟು ನಾವು ಎಲ್ಲ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಡಾಕ್ಟರ್ಸು, ಸಿಸ್ಟರ್ಸು, ಏನು ಸ್ಟಾಫು ವೈದ್ಯಕೀಯ ಇಲಾಖೆಯಲ್ಲಿ ಏನೆಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರೆಲ್ರಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತೇಳಿದ್ರೆ ಅವ್ರಿಗೆ ಚಿಕ್ಕ ಮಕ್ಕಳಿರ್ತಾರೆ, ಹೆಂಡತಿ ಎಲ್ಲ ಫ್ಯಾಮಿಲಿನ ಬಿಟ್ಟು ಅವ್ರ ಮನೆಗೆ ಹೋದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಎಲ್ಲರೂ ಸಹ ಫ್ಯಾಮಿಲಿಯನ್ನು ಬದಿಗೊತ್ತಿ, ಅವರ ಸುಖ ಸಂತೋಷಗಳನ್ನು ಬದಿಗೊತ್ತಿ ದೇಶಕ್ಕಾಗಿ ವಾರಿಯರ್ಸ್ ಆ ರೀತಿ ಹೋರಾಡ್ತಾ ಇದ್ದಾರೆ. ಎಲ್ಲರಿಗೂ ನಾನು ಈ ಮೂಲಕ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾವು ಕೆಲಸ ಮಾಡ್ತಾ ಇರೋದು ವೈದ್ಯಕೀಯ ಇಲಾಖೆ, ಪೊಲೀಸ್ ಇಲಾಖೆ, ಮತ್ತು ಆರ್ ಐ ಡಿಪಾರ್ಟ್ಮೆಂಟು, ಮತ್ತು ಗ್ರಾಮ ಪಂಚಾಯಿತಿ, ಇವೆಲ್ಲ ಹಲವಾರು ಏನು ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಎಲೆಮರೆ ಕಾಯಿ ಥರ ಸೇವೆ ಹಲವಾರು ಜನ ಮಾಡ್ತಾ ಇದ್ದಾರೆ. ಯಾರಂತ ಹೇಳಿದ್ರೆ ಅವರೆಲ್ಲೂ ಗುರುಸ್, ಈಗ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಆರ್ ಐ, ಗ್ರಾಮ ಪಂಚಾಯಿತಿ ಅವರೆಲ್ಲರೂ ಕಣ್ಣು ಕಾಣಿಸ್ತಾ ಇದ್ದಾರೆ, ಎಲ್ಲ ರೀತಿಯಲ್ಲೂ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ಗುರುತಿಸ್ತಾ ಇದ್ದಾರೆ. ಆದರೆ ಹಳ್ಳಿಯಲ್ಲಿ ಎಷ್ಟೋ ಜನ ಅವ್ರ ಹತ್ರ ಇಲ್ಲದೇ ಇದ್ರೂ ಯುವಕರು ಮತ್ತು ದುಡ್ಡಿರೋ ಅಂಥವರು ಏನು ಮಾಡ್ತಾಯಿದ್ದಾರೆ ಅಂದರೆ, ಈ ಒಂದು ಸಮಸ್ಯೆಗೆ ಒಳಪಟ್ಟಿರುವಂಥ ಬಡ ಜನರಿಗೆ ಊಟದ ವ್ಯವಸ್ಥೆಯನ್ನು, ಮತ್ತು ಅವ್ರ ಹತ್ರ ಇಲ್ಲ ಅಂದರೆ ಬೇರೆ ಒಂದು ಸಂಘ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಅವರಿಂದ ಸಹಾಯಧನವನ್ನು ಪಡೆದು ಹಲವಾರು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹಣದ ವ್ಯವಸ್ಥೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಎಲೆಮರೆ ಕಾಯಿ ಥರ ಯುವಕರು, ಸಮಾಜ ಸೇವಕರು ಮಾಡ್ತಾ ಇದ್ದಾರೆ. ಅವ್ರು ಯಾರೇ ಆಗಿದ್ದರೂ ಅವ್ರಿಗೆಲ್ಲ ನಾನು ತುಂಬು ಹೃದಯದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್.
ಥ್ಯಾಂಕ್ ಯು. ಸೊ ಇದು ಅಲ್ಲದೆ, ಸೊ ನಿಮ್ಮ ಸರ್ಕಾರದ ಇರೋದಿರ್ಬೋದು ಅಥವಾ ನಿಮ್ಮ ಆಡಳಿತದ ವರ್ಗಕ್ಕಿರ್ಬೋದು, ಏನಾದರೂ ಹೇಳೋದಿದ್ದರೆ, ಸಣ್ಣ ಮೆಸೇಜ್ ಕೊಡೋದಿದ್ದರೆ, ಏನಾದರೂ ಹೇಳೋದಿದ್ದರೆ ಹೇಳಬಹುದು.
ಆರೋಗ್ಯ ಇಲಾಖೆಯಲ್ಲಿ ಪ್ರತಿ ಮನೆ ಭೇಟಿ ಕೊಡುವಂಥವ್ರು ಆಶಾ ಕಾರ್ಯಕರ್ತೆಯರು. ಇವರನ್ನ ಆರೋಗ್ಯ ಇಲಾಖೆ ಇಷ್ಟು ದಿನ ಆಶಾ ಕಾರ್ಯಕರ್ತೆಯರು ಯಾರು ಏನು ಅಂತಲೇ ಸಮಾಜಕ್ಕೆ ಗೊತ್ತಿರಲಿಲ್ಲ. ಎಲ್ಲಿ ಯಾರು ಐ ಟಿ ಬಿ ಟಿ ಕಂಪ್ನಿಗಳವ್ರಿಗೆಲ್ಲ ನಮ್ಮ ಯಾರು ಆಶಾ ಕಾರ್ಯಕರ್ತೆ, ಅವ್ರ ಜವಾಬ್ದಾರಿ ಏನು, ಅವ್ರು ಏನು ಕೆಲಸ ಮಾಡ್ತಾರೆ ಏನು ಗೊತ್ತಿರಲಿಲ್ಲ. ಕೊರೋನಾ ಬಂದ ಮೇಲೆ ಇಡೀ ದೇಶಕ್ಕೆ ಆಶಾ ಕಾರ್ಯಕರ್ತೆಯರು ಏನು ಮಾಡ್ತಾ ಇದ್ದಾರೆ, ಅವರು ಏನು ದೇಶಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ, ಆರೋಗ್ಯ ಸೇವೆ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದು ಈಗ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಸರ್. ಹಾಗಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆರೋಗ್ಯ ಇಲಾಖೆ ಈಗಾಗಲೇ ಒಂದು ನಾವು ತುಂಬ ಕಷ್ಟಪಟ್ಟು ಸರ್ವೆ ಮಾಡ್ತಾ ಇದ್ದೀವಿ. ಈ ಒಂದು ಸರ್ವೆಗೆ ಪ್ರೋತ್ಸಾಹಧನವಾಗಿ ಆರೋಗ್ಯ ಇಲಾಖೆ ಈ 2 ತಿಂಗಳು ಏಪ್ರಿಲ್ ಮತ್ತು ಮೇ 2 ತಿಂಗಳು 1,000 ಸಹಾಯಧನ ಕೊಡ್ತೀವಿ ಅಂತ ಹೇಳಿದರು, ಕೊಡ್ತೀವಿ ಅಂತ ಹೇಳಿದರು. ಅದರ ಜೊತೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘದವರು ಈ ತಿಂಗಳು 3,000 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕಷ್ಟ ಹಲವಾರು ಆಶಾ ಕಾರ್ಯಕರ್ತೆಯರು ಬಡ ಕುಟುಂಬದಿಂದ, ಎಷ್ಟೋ ಜನಕ್ಕೆ ಗಂಡ ಇಲ್ಲದೆ ಇರೋರು ಇದ್ದಾರೆ, ತುಂಬ ಬಡ ಕುಟುಂಬದವರು ಇದ್ದಾರೆ. ಎಲ್ರಿಗೂ ಸಹ ಹಲವಾರು ಸಮಸ್ಯೆಗಳಿರುತ್ತೆ. ಸರ್ಕಾರ ಆಶಾ ಕಾರ್ಯಕರ್ತೆಯರನ್ನು ಗುರುತಿಸಿ ಅವರ ಒಂದು ಸೇವೆಗೆ ಅನುಗುಣವಾಗಿ ಪ್ರೋತ್ಸಾಹಧನವನ್ನು ಹೆಚ್ಚು ಮಾಡಬೇಕು, ಒಂದು ನಿಗದಿತ ಸಂಬಳ ಅಂತ ಮಾಡಿ ಅವರನ್ನು ಗುರುತಿಸಿ ಎಲ್ಲ ಕಡೆ ಏನಂತ ಹೇಳಿದರೆ ಮಿನಿಮಮ್ ಸ್ಯಾಲ್ರಿ ಅಂತ ಒಂದು ಫಿಕ್ಸ್ ಮಾಡಿರ್ತಾರೆ, ಕನಿಷ್ಠ ವೇತನ ಅಂತ. ಈ ಕನಿಷ್ಠ ವೇತನವೂ ಆಶಾ ಕಾರ್ಯಕರ್ತೆಯರಿಗೆ ಸಿಗ್ತಾ ಇಲ್ಲ. ದಯವಿಟ್ಟು ಸರ್ಕಾರ ಇದನ್ನು ನಮ್ಮ ಆಶಾ ಕಾರ್ಯಕರ್ತೆಯರ ಬಗ್ಗೆ ದೀರ್ಘವಾಗಿ ಚಿಂತನೆ ಮಾಡಿ ಇವ ನಮ್ಮ ಸೇವೆಯನ್ನು ಗುರುತಿಸಿ ಒಂದು ಕನಿಷ್ಠ ವೇತನ ನಿಗದಿಪಡಿಸಬೇಕು ಅಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.
ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಟೈಮ್ ಕೊಟ್ರಿ. ಸೊ ನಿಮ್ಮ ಬಿಡುವಿಲ್ಲದ ಕೆಲಸ ಅಂತಲೇ ಹೇಳಬೇಕು, ಯಾಕಂದರೆ ಪ್ರತಿದಿನ ಕೂಡ ನೀವು ಫೀಲ್ಡ್ಗೆ ಹೋಗ್ತೀರಿ, ಪ್ರತಿದಿನ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತೀರಿ, ಆರೋಗ್ಯ ಸೇವೆಗಳನ್ನ ಕೊಡ್ತೀರಿ, ಸರ್ಕಾರದಿಂದ ಇರುವಂಥ ಸಾಕಷ್ಟು ಸವಲತ್ತುಗಳ ಬಗ್ಗೆ ಮಾಹಿತಿ ಕೊಡ್ತೀರಿ. ಇಷ್ಟೆಲ್ಲ ಕೆಲಸದ ಮಧ್ಯೆ ನಮಗೂ ಸ್ವಲ್ಪ ಟೈಮ್ ಕೊಟ್ಟಿದ್ದೀರಿ. ನಮ್ಮ ನಾಡಿ 90.4 ನಿಮಗೆ ಧನ್ಯವಾದಗಳು.
ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನನ್ನ ಗುರುತಿಸಿ ಈ ಒಂದು ವಿಷಯದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಅರುಣ್ ಸರ್, ನಿಮಗೆ 90.4 ನಮ್ಮ ನಾಡಿ ಈ ಒಂದು ಚಾನಲ್ಗೆ ನನ್ನ ತುಂಬುರದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ.
ಮಂಜುಳಾ ಅಕ್ಕಿ ಅವರಿಗೆ ಧನ್ಯವಾದಗಳು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಗುಡಹಟ್ಟಿ ಗ್ರಾಮ ನೆರಳೂರು ಗ್ರಾಮ ಪಂಚಾಯಿತಿ ಆನೇಕಲ್ ತಾಲೂಕು ಇಲ್ಲಿ ಕೆಲಸ ಮಾಡುವಂಥ ಆರೋಗ್ಯ ಕಾರ್ಯಕರ್ತೆಯ ಕೆಲಸ ಮಾಡ್ತಾ ಇರುವಂಥ ಮಂಜುಳಾಕಿ ಅವರಿಗೆ ಧನ್ಯವಾದಗಳು. ಸಾಕಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ ಇವತ್ತು. ಸೊ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮುಂದಿನ ಕಾರ್ಯಕ್ರಮಕ್ಕೆ ನಾನು ಮುಂದುವರಿಸ್ತಾ ಇದ್ದೀನಿ.